ಪೂರ್ವ ಪರೀಕ್ಷೆಯ ಸಿದ್ಧತೆ ಅನ್ನುವಂಥ ವಿಚಾರದ ಕುರಿತಾಗಿ ಕೇಳಲಿದ್ದೀರಾ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ಪ್ರೇರೆ, ಇನ್ನೇನು ಈ ತಿಂಗಳಿನಲ್ಲಿ SLC ಮತ್ತು PUC ಪರೀಕ್ಷೆಗಳು, ಹಾಗೆ ಮುಂದಿನ ತಿಂಗಳಲ್ಲಿ ಪದವಿ ಪರೀಕ್ಷೆಗಳು ನಡೆಯಲಿದೆ. ಈ ಒಂದು ಸಮಯವು ವಿದ್ಯಾರ್ಥಿಗಳಿಗೆ ಅತಿ ಅಮೂಲ್ಯವಾದಂತಹ ಸಮಯವಾಗಿದೆ. ಪ್ರೆಷಿಯಸ್ ಟೈಮ್ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ಸಮಯ ಬಹಳ ಕಮ್ಮಿ ಇರುವುದರಿಂದ ಯಾವ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಟ್ರಿಕ್ಸ್ ಆ್ಯಂಡ್ ಶಾರ್ಟ್ಕಟ್ ಮೆಥಡ್ಸ್, ಅಂದರೆ ಸರಳ ವಿಧಾನದ ಮೂಲಕ ನಾವು ಯಾವುದೇ ವಿಷಯಗಳು, ಸಬ್ಜೆಕ್ಟ್ಗಳು ಇರ್ಬೋದು, ಅದನ್ನು ಕಲಿಯುವಂತಹ ವಿಧಾನ ಬಹಳ ಮುಖ್ಯ. ಸ್ವಾಮಿ ವಿವೇಕಾನಂದರವರು ಒಂದು ಕಡೆ ಈ ರೀತಿಯಾಗಿ ಹೇಳಿದ್ದಾರೆ, ಎ ಮ್ಯಾನ್ ಈಸ್ ನಾಟ್ ಪೂರ್ ವಿಥೌಟ್ ಎ ರುಪಿ, ಬಟ್ ಎ ಮ್ಯಾನ್ ಈಸ್ ರಿಯಲಿ ಪೂರ್ ವಿಥೌಟ್ ಎ ಡ್ರೀಮ್ ಆ್ಯಂಡ್ ಆಂಬಿಷನ್. ಇದರ ಅರ್ಥ ಇಷ್ಟೇ, ಒಂದು ರೂಪಾಯಿ ಇಲ್ಲದೆ ಇರುವವನು ಬಡವನಲ್ಲ, ಆದರೆ ಯಾರಲ್ಲಿ ಕನಸು ಮತ್ತು ಆತ್ಮಸ್ಥೈರ್ಯ ಇಲ್ಲದೇ ಇರ್ತಾರೋ ಅವರು ಬಡವರು ಎಂಬುದಾಗಿ ಇದರ ಅರ್ಥ. ಯಶಸ್ಸು ಸಾಧಕನ ಸ್ವತ್ತು ಹೊರತು ಸೋಮಾರಿಯ ಸ್ವತ್ತಲ್ಲ. ಜಗತ್ತಿನಲ್ಲಿ ಯಶಸ್ಸು ಕಂಡಿರುವ ವ್ಯಕ್ತಿಗಳೆಲ್ಲ ಆಶಾವಾದಿಗಳಾಗಿಯೇ ಇದ್ದರು. ಯಾವ ವಿದ್ಯಾರ್ಥಿಯು ಜೀವನದಲ್ಲಿ ಆಶಾವಾದಿಯಾಗಿರುತ್ತಾನೋ ಅಂತಹ ವ್ಯಕ್ತಿ ಅದ್ಭುತವನ್ನು ಸಾಧಿಸುತ್ತಾನೆ. ಈಗಿರುವಂಥ ಅಮೂಲ್ಯ ಕ್ಷಣಗಳನ್ನು ಸದ್ಬಳಕೆ ಮಾಡಿಕೊಂಡರೆ ಮುಂದಿನ ಜೀವನದ ಅದ್ಭುತ ಕ್ಷಣಗಳನ್ನು ಅನುಭವಿಸಬಹುದು. ಒಬ್ಬರು ಈ ರೀತಿಯಾಗಿ ಹೇಳಿದರು, ಈಗ ನೀವು ಎಚ್ಚರದಿಂದ ಓದಿದರೆ ಮುಂದಿನ ಜೀವನದಲ್ಲಿ ಸುಖವಾಗಿ ಬಾಳಬಹುದು. ವಿದ್ಯಾಭ್ಯಾಸ ಬಹಳ ಮುಖ್ಯ. ಯಾಕಂತೇಳಿದರೆ ಇಂದು ನಾವು ನೋಡುವಾಗ ವಿದ್ಯೆಯೇ ಆಸ್ತಿ ಎಂಬುದಾಗಿ ಹೇಳುವಂತಹ ಕಾಲ ಇದಾಗಿದೆ. ಕೆಲವರು ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ನಾವೇನು ಆಸ್ತಿ ಮಾಡಿಲ್ಲ ಸರ್, ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಅವರು ಮುಂದಿನ ಜೀವಿತವನ್ನು ರೂಪಿಸ್ಕೊಳ್ತಾರೆ ಎಂಬುದಾಗಿ. ಇದು 100% ನಿಜವಾದ ಮಾತಾಗಿದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ತಾವು ರೂಪಿಸಬೇಕು. ಒಂದು ತೆಂಗಿನ ಮರದ ಬಳಿ ಕರ್ಕೊಂಡು ಬರಬಹುದು, ತೆಂಗಿನ ಮರವನ್ನು ಹತ್ತಲು ಹೇಳ್ಕೊಡ್ಬೋದು, ಆದರೆ ತೆಂಗಿನಕಾಯನ್ನು ಅಥವಾ ಎಳನೀರನ್ನು ನೀವು ಕಿತ್ತುಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಸತತ ಪ್ರಯತ್ನವೇ ಸಾಧನೆಯ ಮೆಟ್ಟಿಲು ಎಂಬುದಾಗಿ ಹಿರಿಯರು ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಸರಳ ವಿಧಾನ ಮೂಲಕ ನೀವು ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂದರೆ, ಮೊದಲನೇದಾಗಿ ಪಿಕ್ಚರೈಸ್ಡ್ ಅಂತೇಳಿದರೆ, ನೀವು ಒಂದು ಚಿತ್ರದ ರೂಪದಲ್ಲಿ ಕಷ್ಟಕರವಾದಂತಹ ವಿಷಯಗಳನ್ನು ನೀವು ಬರೆದಿಟ್ಟುಕೊಂಡು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಇದು ಬಹಳ ಅನುಕೂಲವಾಗ್ತದೆ. ಪರೀಕ್ಷೆಯ ದಿನದಲ್ಲಿ ಇದು ನಿಮಗೆ ಬಹಳ ಸಹಾಯವನ್ನು ಮಾಡ್ತದೆ. ಯಾವುದೋ ಒಂದು ವಸ್ತುವನ್ನು ನೀವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕಲ್ಪನೆ ಮಾಡಿಕೊಂಡು ಅದರಲ್ಲಿ ನೀವು ಪಾಯಿಂಟ್ಸ್ಗಳನ್ನು, ಅಂದರೆ ನಿರ್ದಿಷ್ಟವಾದಂಥ ಅಂಶಗಳನ್ನು ಬರೆದು ನೀವು ಅದನ್ನು ಮನನ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯ ದಿನದಲ್ಲಿ ಬಹಳ ಬೇಗನೆ ಅದು ನಿಮ್ಮ ಜ್ಞಾಪಕಕ್ಕೆ ಬರುತ್ತದೆ. ಸಮಯ ಬಹಳ ಕಮ್ಮಿ ಇರೋದ್ರಿಂದ ಒಂದು ಸಾರಿ ರಿವಿಷನ್, ಪುನರಾವರ್ತನೆ ಅಂತ ನಾವು ಏನು ಕರಿತೀವೋ, ಆ ರಿವಿಷನ್ ನೀವು ಎಲ್ಲ ವಿಷಯಗಳನ್ನು ಒಂದು ಸಾರಿ ನೀವು ಮಾಡಬೇಕು. ಯಾವುದೋ ಒಂದು ಪ್ರಶ್ನೆನ ನಿಮಗೆ ನೀವೇ ಹಾಕ್ಕೊಂಡು ಆ ಪ್ರಶ್ನೆನ ನಾನು ಬರೆದ್ರೆ ಸರಿಯಾಗಿ ಬರೆದಿದ್ದೀನಾ ಅಂತ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಯಾಕಂತೇಳಿದರೆ ಈ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಸ್ವಲ್ಪ ಸಹಾಯ ಮಾಡ್ತದೆ. ಯಾಕಂದರೆ ಒಂದು ವಿಷಯದಲ್ಲಿ ಅಥವಾ ಒಂದು ಅಧ್ಯಾಯದಲ್ಲಿ, ಚಾಪ್ಟ್ರಲ್ಲಿ ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ಬೋದು ಎಂಬುದಾದಂತಹ ಮಾಹಿತಿ ನಿಮಗೆ ಸಿಗ್ತದೆ. ಆದರೆ ಅದನ್ನೇ ಓದಿಕೊಂಡು ಹೋಗೋದ್ರಿಂದ ನಿಮಗೆ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವರು ಬರೇ ಕ್ವಶನ್ ಪೇಪರ್ ಮಾತ್ರ ಓದ್ಕೊಂಡು ಪರೀಕ್ಷೆಗೆ ಹೋಗ್ತಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಒಂದು ಅಧ್ಯಾಯದಲ್ಲಿ ಯಾವ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದ ಎಂದು ಒಂದು ಕಡೆ ಬರ್ಕೊಂಡ್ರೆ ಆ ಪ್ರಶ್ನೆಗಳು ಜೊತೆಯಲ್ಲಿ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಇತರ ವಿಷಯಗಳನ್ನು ಓದಿದರೆ ನಿಮಗೆ ಧೈರ್ಯ 100% ಇರ್ತದೆ. ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಬರೆಯಲು ನಿಮಗೆ ಒಂದು ಶಕ್ತಿ ಇರ್ತದೆ. ಹಾಗಾಗಿ ಈ ರೀತಿಯಾಗಿ ನೀವು ಅಧ್ಯಾಯಗಳಿಗೆ, ವಿಷಯಗಳಿಗೆ ತಕ್ಕ ಹಾಗೆ ನೀವು ಪ್ರಿಪೇರ್ ಆದರೆ ಸ್ವಲ್ಪ ಸಮಯದಲ್ಲೇ ಇವು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮಲ್ಲಿ ಭಯ, ಅಂಜಿಕೆ ಇವುಗಳನ್ನು ತೆಗೆದುಹಾಕ್ಬಿಡಿ. ಪರೀಕ್ಷೆ ಅನ್ನೋದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿ. ಪರೀಕ್ಷೆಗೆ ನಾನು ಹೋಗ್ತಾ ಇದ್ದೀನಿ, ನಾನು ಬರೀತೀನಿ ಅನ್ನುವಂತಹ ಒಂದು ಹುಮ್ಮಸ್ಸು ನಿಮ್ಮಲ್ಲಿರಲಿ. ಆ ಹುಮ್ಮಸ್ಸಿಗೆ ನೀವು ಯಾವಾಗಲೂ ಧೈರ್ಯದಿಂದ ಇರಬೇಕು. ಅಂಜಿಕೆ ಅಂದರೆ ಓದಿದ್ದು ಕೂಡ ಮರೆತು ಹೋಗ್ಬಿಡ್ತದೆ. ಹಾಗಾಗಿ ನಾನು ಬರೀತೀನಿ, ನಾನು ಒಳ್ಳೆಯ ಅಂಕಗಳನ್ನು ಗಳಿಸ್ತೀನಿ, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಉತ್ತಮವಾಗಿ ಆ ಪರೀಕ್ಷೆಯನ್ನು ಫೇಸ್ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಳ್ಳಿ. ಆವಾಗ ಏನಾಗುತ್ತಂದರೆ ನೀವು ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಯಶಸ್ಸು ಸುಮ್ಮನೆ ಬರೋದಿಲ್ಲ, ಸಕ್ಸಸ್ ಅನ್ನುವುದು ಅದಕ್ಕೆ ಪ್ರಯತ್ನ ಬಹಳ ಮುಖ್ಯ. ಹಾರ್ಡ್ ಡೆಡಿಕೇಶನ್ ಅಂದರೆ ಕಠಿಣ ಪರಿಶ್ರಮ ಅನ್ನೋದು ಬಹಳ ಮುಖ್ಯ. ಈ ಕಠಿಣ ಪರಿಶ್ರಮವನ್ನು ನೀವು ಇವಾಗಿಂದಲೇ ಪ್ರಯತ್ನ ಮಾಡಿ. ಕೆಲವೊಂದು ವಿಷಯಗಳು ಗೊತ್ತಾಗಿಲ್ಲ ಅಂದರೆ ನೀವು ನಿಮ್ಮ ಶಿಕ್ಷಕರ ಬಳಿ ಕೇಳಿಕೊಳ್ಳುವುದಕ್ಕೆ ಇವತ್ತಿಗೂ ಸಮಯ ಇದೆ. ಹಾಗಾಗಿ ಸಮಯವನ್ನು ಬಹು ಅಮೂಲ್ಯವೆಂದು ನೀವು ಎಣಿಸಿಕೊಳ್ಳಬೇಕು. ಸಾಧನೆಗೆ ಇಂಥವರೇ ಆಗಿರಬೇಕು ಎಂಬಂಥ ಯಾವುದೇ ನಿಯಮವಿಲ್ಲ. ಕೆಲವು ಸಾರಿ ಸಾಧನೆಗೆ ಕೆಲವರು ಅನ್ಕೊತಾರೆ ಹಣ ಬೇಕು, ಅದು ಬೇಕು, ಇದು ಬೇಕು ಅಂತ. ಇದೆಲ್ಲ ನೆಗೆಟಿವ್ ಥಿಂಕಿಂಗ್ ಅಂತೇಳಿದರೆ ಋಣಾತ್ಮಕವಾದಂತಹ ಒಂದು ಚಿಂತನೆ. ಹಾಗಾಗಿ ನೀವು ಯಾವುದೇ ವಿಷಯದಲ್ಲಿ ಕೂಡ ಧನಾತ್ಮಕವಾಗಿ ಪಾಸಿಟಿವ್ ಥಿಂಕನ್ನು ನೀವು ಬೆಳೆಸ್ಕೋಬೇಕು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ವೇರ್ ದೆರ್ ಈಸ್ ಎ ವಿಲ್ ದೆರ್ ಈಸ್ ಎ ವೇ ಎಂಬುದಾಗಿ. ಎಲ್ಲಿ ಮನಸ್ಸಿರ್ತದೋ ಅಲ್ಲಿ ಒಂದು ದಾರಿ ಇರ್ತದೆ ಎಂಬುದಾಗಿ. ಹಾಗಾಗಿ ಸಾಧಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನಾನುಕೂಲತೆಗಳನ್ನು ಅನುಕೂಲತೆಗಳನ್ನಾಗಿ ಪರಿವರ್ತನೆ ಮಾಡಿ ಅವರೇನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಕ್ರಮ ತಪ್ಪದೆ ಮಾಡ್ತಾರೆ. ಒಂದು ಕ್ರಮ, ಒಂದು ಡಿಸಿಪ್ಲಿನ್, ಒಂದು ಶಿಸ್ತು ಇವು ಇದ್ದರೆ ಏನಾಗುತ್ತದೆ ಅಂದರೆ ಯಶಸ್ಸು ನಿಮ್ಮದಾಗ್ತದೆ. ಒಂದು ನಿರ್ದಿಷ್ಟವಾದಂತಹ ವೇಳಾಪಟ್ಟಿಯನ್ನು, ಟೈಮ್ ಟೇಬಲ್ನ ನೀವು ಸಿದ್ಧ ಮಾಡಿಟ್ಕೊಳ್ಬೇಕು. ಇಂಥ ಸಮಯದಲ್ಲಿ ಇಂಥ ವಿಷಯಗಳನ್ನು ಓದೋದಕ್ಕೆ ನಾನು ಹೆಚ್ಚಿನ ಸಮಯವನ್ನು ಕೊಡಬೇಕು. ಕೆಲವರಿಗೆ ಮುಂಜಾನೆ ಓದಿದರೆ ಭಾಳ ಬೇಗ ತಲೆಗೆ ಹೋಗ್ತದೆ ಅಂತಾರೆ, ಕೆಲವರು ಸಾಯಂಕಾಲ ಓದಿದರೆ ನನಗೆ ಅರ್ಥ ಆಗ್ತದೆ. ಈ ವೇಳೆಗಳನ್ನು ನೀವು ತೀರ್ಮಾನ ಮಾಡಿಕೊಳ್ಬೇಕು. ಬೆಳಗ್ಗೆನೂ ಓದೋಕ್ಕಾಗದ, ಸಾಯಂಕಾಲನೂ ಓದೋಕ್ಕಾಗಲ್ಲ ಅಂದರೆ ಮತ್ತೆ ಓದೋದಕ್ಕೆ ಯಾವ ಸಮಯ ಬೇಕು? ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ ಅಲ್ವಾ, ಓದೋದಕ್ಕಾಗಿ ನಿಮಗೆ ಸಮಯವನ್ನು ಕೊಡ್ತಾರೆ. ಹಾಗಾಗಿ ಈ ಸಮಯದ ಸದುಪಯೋಗವನ್ನು ನೀವು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಯಶಸ್ಸು ನಿಮ್ಮದಾಗೋದ್ರಲ್ಲಿ ಅನುಮಾನನೇ ಇಲ್ಲ. ನಾವು ಅನೇಕರ ಜೀವಿತವನ್ನು ನೋಡುವಾಗ ಸಾಧನೆಯಲ್ಲಿ ಮಕ್ಕಳಿಗೆ ಎನ್ಕರೇಜ್ಮೆಂಟ್, ಪ್ರೋತ್ಸಾಹ, ಪೋಷಕರ ಪ್ರೋತ್ಸಾಹ ಬಹಳ ಮುಖ್ಯವಾಗಿರ್ತದೆ. ಪೋಷಕರು ಈ ಸಮಯದಲ್ಲಿ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ಕೊಡಬೇಕು. ಎನ್ಕರೇಜ್ಮೆಂಟ್, ಪ್ರೋತ್ಸಾಹ ಅನ್ನೋದು ಒಂದು ಟಾನಿಕ್ ಇದ್ದ ಹಾಗೆ ಮಕ್ಕಳಿಗೆ. ಈ ಸಮಯದಲ್ಲಿ ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಓದುವಂತಹ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಇಂತಹ ಸಮಯದಲ್ಲಿ ಮನರಂಜನೆಗಾಗಿ ನಾವು ಸಮಯವನ್ನು ಕಳೆಯುವುದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದರೆ, ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಪೋಷಕರು ಕೊಟ್ಟಾಗ ಈ ಪ್ರೋತ್ಸಾಹ ಅನ್ನೋದು ಏನಾಗುತ್ತೆ ಅಂದರೆ ಮಕ್ಕಳಿಗೆ ಭಾಳಷ್ಟು ಧೈರ್ಯ ಬರ್ತದೆ. ಯಾಕಂತಂದರೆ ನಮ್ಮ ಪಕ್ಕದ ಮನೆಯವರು 90% ತೊಗೊಂಡ್ರು, 95% ತೊಗೊಂಡ್ರು, ನೀನು ಇಷ್ಟು ತಗೋ ಅನ್ನೋದು ತಪ್ಪು. ನೀನು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಬರೆದು ಎಷ್ಟು ಅಂಕಗಳನ್ನು ಪಡಿತೀಯೋ ಅದರಲ್ಲೇ ತೃಪ್ತಿಯಾಗಿರು ಎಂಬುದಾಗಿ ಬಹಳ ಮುಖ್ಯ. ಇನ್ನು ಪೋಷಕರು ಮಕ್ಕಳಿಗೆ ಪೋಷಕಾಂಶದ ಆಹಾರವನ್ನು ಕೊಡುವುದು ಬಹಳ ಮುಖ್ಯ. ಯಾಕಂದರೆ ಈ ಪರೀಕ್ಷೆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಪೋಷಕರು ವಹಿಸ್ಕೊಳ್ಬೇಕು. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ದುಗುಡ, ಸ್ವಲ್ಪ ಭಯ, ಆತಂಕಗಳು ಇರ್ತದೆ. ಹೇಗಿರ್ತದೋ ಪರೀಕ್ಷೆ ಹೇಗೆ ಅಂತ. ಇಂಥ ಸಮಯದಲ್ಲಿ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಒಳ್ಳೆಯ ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕು. ಒಳ್ಳೆಯ ನಿದ್ರೆಯನ್ನು ಕೂಡ ಅವರಿಗೆ ಮಾಡುವುದಕ್ಕೆ, ಮತ್ತು ಅವರು ಬೆಳಗ್ಗೆ ಎದ್ದು ಓದಿದರೆ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಮನೆಯ ಕೆಲಸವನ್ನು ಯಾವುದು ಈ ಸಮಯದಲ್ಲಿ ಹೆಚ್ಚಾಗಿ ಹೇಳಬಾರ್ದು, ಅಂಗಡಿಗೆ ಹೋಗು, ಅದು ತೊಗೊಂಬ, ಇದು ತೊಗೊಂಬ, ಈ ಇದು ಮಾಡು, ಅದು ಮಾಡು, ನೀರು ತುಂಬು, ಈ ರೀತಿಯಾದಂತಹ ಕೆಲಸಗಳನ್ನು ಈ ಒಂದು ಸಮಯದಲ್ಲಿ ಮಕ್ಕಳಿಗೆ ಕೊಡಬಾರ್ದು. ಯಾಕಂದರೆ ಈ ಸಮಯ ಅಮೂಲ್ಯವಾಗಿರ್ತದೆ, ಅವರು ಓದಿದ್ದನ್ನೆಲ್ಲ ಅವರು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಪೋಷಕರು ಈ ರೀತಿಯಾದಂಥ ಪ್ರೋತ್ಸಾಹ ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಕೊಟ್ಟರೆ ಬಹಳ ಮುಖ್ಯ. ಇನ್ನು ನೋಡುವಾಗ ಶಿಕ್ಷಕರ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ. ಈ ಶಿಕ್ಷಕರು ಒಂದು ಸ್ಪೆಷಲ್ ಕ್ಲಾಸಸ್ಸು ಅಂದರೆ ವಿಶೇಷ ತರಗತಿಗಳನ್ನು ತಗೊಂಡು ಮಕ್ಕಳಿಗೆ ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು, ಸುಲಭದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಅವರು ಬರೀಬೇಕು, ಮತ್ತು ಪ್ರಶ್ನೆಗಳಿಗೆ ಅಂಕಗಳಿಗೆ ತಕ್ಕ ಹಾಗೆ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಶಿಕ್ಷಕರು ಮಕ್ಕಳಿಗೆ ಕೊಟ್ಟರೆ ಇದು ಕೂಡ ಬಹಳ ಅನುಕೂಲವಾಗ್ತದೆ. ಯಾಕಂದರೆ ಶಿಕ್ಷಕರು ಮಕ್ಕಳಿಗೆ ಯಾಕಂದರೆ ಪಾಠ ಮಾಡಿರ್ತಾರೆ, ಹಾಗಾಗಿ ಅವರಿಗೆ ಗೊತ್ತು ಯಾವ ಮಗುವಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದಾಗಿ ತಂದೆ ತಾಯಿಗಳಿಗಿಂತ ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈ ವಿದ್ಯಾರ್ಥಿಗೆ ಈ ರೀತಿಯಾಗಿ ಹೇಳ್ಕೊಡಬೇಕು, ಮತ್ತು ಈ ವಿದ್ಯಾರ್ಥಿಗೆ ಈ ರೀತಿಯಾಗಿ ಪ್ರೋತ್ಸಾಹ ಮಾಡಬೇಕು ಅನ್ನೋದಾಗಿ ಶಿಕ್ಷಕರಿಗೆ ಗೊತ್ತಿರ್ತದೆ. ಇನ್ನು ವಿದ್ಯಾರ್ಥಿಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿರ್ತದೆ. ಸಮಯವನ್ನು ನೀವು ಮನರಂಜನೆಗಾಗಲಿ ಅಲ್ಲಿ ಇಲ್ಲಿ ಹೋಗಿ ಕಾಲ ಕಳೆಯುವುದು ಬೇಡ. ಶ್ರದ್ಧೆಯಿಂದ ನೀವು ಮನಸ್ಸು ಕೊಟ್ಟು ಅಭ್ಯಾಸವನ್ನು ಮಾಡಿ, ಕೆಲವು ಚಿತ್ರಗಳ ಮುಖಾಂತರವಾಗಿ ನೀವು ಬರೆದು ಬರೆದು ಅಭ್ಯಾಸ ಮಾಡಿ. ಯಾಕಂತೇಳಿದ್ರೆ ನೀವು ಓದಿದ್ದನ್ನು ಮತ್ತೆ ಬರೆದ್ರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ನಿಮಗೆ ಅರ್ಥವಾಗಿದೆ ಮತ್ತು ಎಷ್ಟು ನೀವು ಬರೀಬೋದು ಅಂತ. ಒಂದು ವೇಳೆ ಇಲ್ಲೇ ನೀವು ಬರೀಲಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಹೇಗಾಗುತ್ತದೆ? ಹಾಗಾಗಿ ಮನನ ಮಾಡಿದ್ದನ್ನು, ನೀವು ಕಲಿತುಕೊಂಡಿದ್ದನ್ನು ನೀವು ಬರೆದು ಅಭ್ಯಾಸ ಮಾಡಿ. ಬರೆದು ಅಭ್ಯಾಸ ಮಾಡುವುದರಿಂದ ಜ್ಞಾಪಕಕ್ಕೆ ಇರ್ತದೆ ಮತ್ತು ಒಳ್ಳೆಯ ಅಂಗಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವಿರ್ತದೆ. ಹೀಗಾಗಿ ಸರಳ ವಿಧಾನವನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಕೋಣೆಯಲ್ಲಿ ಈ ಮ್ಯಾಥಮೆಟಿಕ್ಸ್ಕಲ್ ಫಾರ್ಮುಲಾ ಸೂತ್ರದ ಒಂದು ಚಾರ್ಟನ್ನು ಕೂಡ ಹಾಕಿ, ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಾಗಲಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂಥ ಇಸವಿಗಳ ಒಂದು ಚಾರ್ಟನ್ನು ಹಾಕಿ ಇದನ್ನು ನೀವು ಹೋಗುವಾಗ ಬರುವಾಗಲೂ ನೋಡ್ತಾ ಇದ್ದರೆ ಇದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳಿದಿರ್ತದೆ ಮತ್ತು ಇದರಿಂದ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಬಹಳ ಸಹಾಯವಾಗ್ತದೆ. ಹಾಗಾಗಿ ಇಂತಹ ಎಲ್ಲ ಕಾರ್ಯಗಳನ್ನು ವಿದ್ಯಾರ್ಥಿಗಳು ಈಗ ಮಾಡಬೇಕು. ಆಗಲೇ ಸಮಯ ಆಗಿದೆ, ಆದರೆ ಕೆಲವರು ಇನ್ನೂ ಸಿದ್ಧತೆ ಮಾಡಿಕೊಂಡಿಲ್ಲದವರು, ಮಾಡಿಕೊಂಡವರು ಕೂಡ ಇಂಥದ್ದೆಲ್ಲ ನೀವು ಮಾಡಿದರೆ ಅಂಕಗಳನ್ನು ಹೆಚ್ಚಾಗಿ ಗಳಿಸ್ಬೋದು. ಮತ್ತು ಇದೆಲ್ಲ ಮಾಡಿ ಕೂಡ ಅಂಕಗಳು ಕಮ್ಮಿ ಬಂದರೆ ಯಾರು ಚಿಂತೆಗೆ ಒಳಗಾಗಬಾರ್ದು. ಪರೀಕ್ಷೆ ಬರೆದು ಬಂದ ನಂತರ ಅಯ್ಯೋ ನಾನು ಆ ಪರೀಕ್ಷೆ ಬರೆದಿಲ್ಲ, ಈ ಉತ್ತರ ಬರೆದಿಲ್ಲ ಅಂತ ಹಳೆಯ ಪರೀಕ್ಷೆ ನೆನೆಸ್ಕೊಂಡು ನೀವು ಇದು ಮಾಡಬಾರ್ದು. ಮುಂದಿನ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಯಾಕಂದರೆ ಸಮಯ ಸ್ವಲ್ಪನೇ ಇರ್ತದೆ. ಹಾಗಾಗಿ ಏನು ಪರೀಕ್ಷೆ ಬರೆದಿರೋ ಅದ್ರ ಬಗ್ಗೆನೇ ಯೋಚನೆ ಮಾಡದೆ ಮುಂದಿನ ಪರೀಕ್ಷೆ ಕಡೆ ಯೋಚನೆ ಮಾಡಿ. ಪೋಷಕರು ಇದರ ಬಗ್ಗೆ ಸೂಕ್ತ ಗಮನವನ್ನು ಕೊಡಬೇಕು. ಎಲ್ಲರ ಪಾತ್ರ ಈ ಒಂದು ಪರೀಕ್ಷೆ ಸಮಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯಿರಿ. ಯಶಸ್ಸು ನಿಮ್ಮದಾಗಲಿ. ಒಳ್ಳೆಯ ಅಂಕಗಳನ್ನು ತಗೊಳ್ಳಿ. ಶಾಲೆಗೆ, ತಂದೆ ತಾಯಿಗೆ, ಊರಿಗೆ ಒಳ್ಳೆ ಹೆಸರನ್ನು ತನ್ನಿ ಮತ್ತು ನಿಮ್ಮ ಪರೀಕ್ಷೆ ನಿಮಗೆ ಯಶಸ್ಸನ್ನು ತರಲಿ ಎಂಬುದ ಹಾರೈಕೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ.
ನೀವು ಕರೆಗಳನ್ನು ಮಾಡಬೇಕಾದ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ ಹೇಳುತ್ತೇನೆ, 9483986142. ನಮಸ್ಕಾರ.